ब्रह्म सुपूर्णम् प्रतिपतिमजम् सर्वभाष्यम् सनित्यम् सर्वज्ञम् सर्वशक्तिम् सुरमुनिमुनिराज्यैः सदा सेव्यमानम् विष्णुं वन्दे सदाहम् सकलजगदनाद्यन्तमानन्ददं तम् तदधीरं यतः सर्वं सर्वशब्दैस्ततो हरिः मुख्याभिधेयस्तु अन्यानि तत्सङ्गादुपचारतः इति ब्रह्मतर्के तदधीनत्वादर्थवत् इति भगवद्वचनं समाकर्षात् इति च अचलायित् पञ्चाग्निविद्यया चैव तथैव प्राणविद्यया प्रजातिकर्मणा चैव तथा ज्ञानप्रदानतः आचार्यवंशविज्ञानात् यः पूज्यः पुरुषोत्तमः सर्वान्तर्यामितो नित्यो नमस्तस्मै परात्मने इति सद्भावे अदागुवे पञ्चाग्निविद्यया चैव इदरल्ली ಏನೇನು ಬಂದಿದೆ ಪಂಚಾಗ್ನಿವಿದ್ಯೆ ಬಂದಿದೆ ತಥೈವ ಪ್ರಾಣವಿದ್ಯೆಯಾ ಪ್ರಾಣಶ್ಚ ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂಥೇಳಿ ಪ್ರಾಣದೇವರ ಮಹಿಮೆ ಬಂದಿದೆ ಪ್ರಜಾತಿ ಕರ್ಮಣ ಚೈವ ಜೀವ ಹೇಗೆ ಹುಟ್ಟುತ್ತಾನೆ ಮೊದಲಾದವುಗಳೆಲ್ಲ ಬಂದಿದೆ ತಥಾ ಜ್ಞಾನಪ್ರಧಾನತಃ ಅದೇ ರೀತಿಯೇ ವಿಶೇಷವಾಗಿ ಜ್ಞಾನವನ್ನು ಆ ಉದ್ದಾಲಕರು ಪಡೆದ ಕಥೆ ಹೇಳ್ತಾರೆ ಆಚಾರ್ಯ ವಂಶವಿಜ್ಞಾನ ಕೊನೆಗೆ ಆಚಾರ್ಯ ವಂಶವಿಜ್ಞಾನ ವಂಶಾವಳಿ ಇವರಿಂದ ಇವರಿಗೆ ಜ್ಞಾನ ಬಂತು ಇವರಿಂದ ಇವರಿಗೆ ಜ್ಞಾನ ಬಂತು ಅಂತ ಹೇಳಿ ತಿಳಿಸ್ತಾ ಬರ್ತಾರೆ ಆಚಾರ್ಯ ವಂಶವಿಜ್ಞಾನ ಯಃ ಪೂಜ್ಯ ಪುರುಷೋತ್ತಮ ಸರ್ವಾಂತರ್ಯಾಮಿಕೋ ನಿತ್ಯೋ ನಮಸ್ತಸ್ಮೈ ಪರಾತ್ಮನೇ ಇವೆಲ್ಲದರಿಂದ ಪೂಜ್ಯನಾದವನು ಯಾರು ಅಂದರೆ ಪುರುಷೋತ್ತಮನಾದ ವಿಷ್ಣುವೇ ಪಂಚಾಗ್ನಿವಿದ್ಯೆಯಿಂದ ಪ್ರತಿಪಾದ್ಯನೋ ವಿಷ್ಣು ಪ್ರಾಣವಿದ್ಯೆಯಿಂದ ಪ್ರತಿಪಾದ್ಯನೋ ಮುಖ್ಯ ಪ್ರಾಣನಿಗೆ ಪ್ರಾಣ ಅಂಥೇಳಿ ವಿಷ್ಣು ಪ್ರಜಾತಿ ಕರ್ಮಣ ಸೃಷ್ಟ್ಯಾದಿ ಕಾರ್ಯವನ್ನು ಮಾಡುವವನು ವಿಷ್ಣು ಜ್ಞಾನಪ್ರಧಾನತಃ ಸಕಲರಿಗೂ ಜ್ಞಾನಪ್ರದಾತರು ವಿಷ್ಣು ಆಚಾರ್ಯ ವಂಶವಿಜ್ಞಾನ ಈ ರೀತಿ ಜ್ಞಾನಿಗಳ ಪರಂಪರೆ ಬರೋದು ದೇವರ ಅನುಗ್ರಹದಿಂದ ಆದ್ದರಿಂದ ಈ ರೀತಿ ಎಲ್ಲ ಪೂಜ್ಯರಾದ ಪುರುಷೋತ್ತಮ ಇದ್ದಾನೆ ಸರ್ವಾಂತರ್ಯಾಮಿಕ ಎಲ್ಲದರಲ್ಲೂ ಅಂತರ್ಯಾಮಿಯಾಗಿ ಬೇರೆ ಇದ್ದಾನೆ ನಿತ್ಯ ನಿತ್ಯನಾಗಿದ್ದಾನೆ ನಮಸ್ತಸ್ಮೈ ಪರಾತ್ಮನೇ ಇತಿ ಸದ್ಭಾವೆ ಅಂತ ಪರಾತ್ಮನೇ ಪರಮಾತ್ಮ ಪರಾತ್ಮ ಪರ ಅಂದರೆ ಪರಮ ಪರಾತ್ಮ ಪರಮಾತ್ಮ ಅಂದರೆ ಪರಮ ಆತ್ಮ ಜೀವರೆಲ್ಲ ಆತ್ಮರಾದರೆ ಪರಮ ಆತ್ಮ ಸರ್ವಶ್ರೇಷ್ಠವಾದ ಆತ್ಮನಾದ್ದರಿಂದ ಪರಮ ಆತ್ಮ ಅಂತ ಕರೀತಾರೆ ಆತ್ಮ ಪರಾತ್ಮ ಪರಮಾತ್ಮ ಪರಮಾತ್ಮ ಪರಾತ್ಮನೇ ತಸ್ಮೈ ನಮಃ ಅಂತ ಭಗವಂತ ನಮಸ್ಕಾರ ಅಂತ ಹೇಳಿ ಸದ್ಭಾವ ಅನ್ನೋ ಗ್ರಂಥ ಅದರಲ್ಲಿ ಇದಕ್ಕೆಲ್ಲ ಅರ್ಥ ಇರತಕ್ಕಂಥ ಅಂಶ ಒಂದು ವಿಷಯ ಬಂದಿದೆ ಮತ್ತು ಇದರ ಮಹಿಮೆ ಬಂದಿದೆ ಅಂತ ಹೇಳಿ ಕೊಟ್ಟರು ಅಲ್ಲಿಗೆ ಅದು ಭಾಷ್ಯ ಮುಗೀತು ಇನ್ನು ಮುಂದೆ ಎರಡು ಶ್ಲೋಕ ಹೇಳಿ ಅಚಾರ ಮುಕ್ತಾಯ ಮಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ಕೆಲವು ಶ್ಲೋಕಗಳಿದೆ ನೋಡಿ ನಿತ್ಯಾನಂದಂ ಅನೌಪಮಂ ಪರಮಜಂ ಸರ್ವತ್ರಗಂ ಸುಸ್ಥಿರಂ ಸರ್ವಜ್ಞಂ ಪ್ರತಿಬೋಧಮಾತ್ರಮವನಂ ಪೂರ್ಣಂ ಗುಣೈರಚ್ಯುತೈ ವಿಶ್ವೋತ್ಪತ್ತಿ ಲಯ ಸ್ಥಿತಿ ಪ್ರವಿತಿ ಸನ್ಮೋಕ್ಷೇ ಪರಂ ಕಾರಣಂ ಶ್ರೇಷ್ಠಂ ಮೇ ಸತತಂ ಪ್ರಿಯಾ ಪ್ರಿಯತಮಂ ನಿತ್ಯಂ ಸದೋಪಾಸ್ಮಹೇ ನಿತ್ಯಾನಂದಮನೌಪಮಂ ಪರಮಜಂ ಸರ್ವತ್ರಗಂ ಸುಸ್ಥಿರಂ ಸರ್ವಜ್ಞಂ ಪ್ರತಿಬೋಧಮಾತ್ರಮಮಲಂ ಪೂರ್ಣಂ ಗುಣೈರಚ್ಯುತೈ ವಿಶ್ವೋತ್ಪತ್ತಿಲಯಸ್ಥಿತಿ ಪ್ರವಿತಿ ಸನ್ಮೋಕ್ಷೇ ಪರಂ ಕಾರಣಂ ಶ್ರೇಷ್ಠಂ ಮೇ ಸತತಂ ಪ್ರಿಯಾ ಪ್ರಿಯತಮಂ ನಿತ್ಯಂ ಸದಾ ಉಪಾಸ್ಮಹೇ ಇದು ಆಚಾರ್ಯರು ಕೊನೆಯ ಮಂಗಳ ಶ್ಲೋಕ ಇದೆ ನಿತ್ಯಾನಂದಂ ಇದು ಎಲ್ಲಿಗೆ ಅನ್ವಯ ಅದಕ್ಕೀಗ ವಿಷ್ಣುವಿಗೆ ಅನ್ವಯ ಪರಮಾತ್ಮ ಹೇಗಿದ್ದಾನೆ ಅಂದರೆ ನಿತ್ಯಾನಂದಂ ನಿತ್ಯದಲ್ಲೂ ಆನಂದ ಒಂದೇ ಒಂದೇ ಸದಾನಂದಂ ಅಂದರು ಅಂತೆ ನಿತ್ಯಾನಂದಂ ಅಂದರು ನಿತ್ಯ ಸದಾ ಅನೌಪಮಂ ಉಪಮ ಅನೌಪಮ ಅಂದರೆ ಹೋಲಿಕೆ ಇಲ್ಲದ ಸರಿಸಾಟಿ ಇಲ್ಲದ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಇನ್ನೊಬ್ಬರು ಹೋಲಿಸಕ್ಕೆ ಬರೋದಿಲ್ಲ ಬ್ರಹ್ಮದೇವರಿದ್ದಾರೆ ವಾಯುದೇವರಿದ್ದಾರೆ ಬ್ರಹ್ಮದೇವರಂತೆ ವಾಯುದೇವರಿದ್ದಾರೆ ವಾಯುದೇವರಿಂದ ಹೇಳ್ಬೋದು ಆ ರೀತಿಯಾಗಿ ಅದು ವಿಷ್ಣು ಯಾರು ಹೇಳೋದು ಬರೋದಿಲ್ಲ ಆ ರೀತಿಯಾಗಿ ಅನೌಪ ಉಪೇಯ ಇಲ್ಲದಂತಹ ಪರಂ ಅಜಂ ಪರಂ ಹರಿದೇವ ಪರಹ ಪರ ಅಂದ್ರೆ ಪೂರ್ಣ ಅಂತ ಅರ್ಥ ಪ್ರೂ ಪಾಲನ ಪೂರ್ಣಯೋಹ ಅಂತ ಧಾತು ಪೂರ್ಣನಾದಂತಹ ಅಜಂ ನ ಜಾಯತೆ ಇತಿ ಅಜಃ ಅಜೋ ನಿರಂಜನ ಕಾಮಜನಕ ನ ಜಾಯತೆ ಇತಿ ಅಜಃ ಹುಟ್ಟಿಲ್ಲದಂತಹ ಸರ್ವತ್ರಗಂ ಸರ್ವತ್ರ ಗಚ್ಚತಿ ಇತಿ ಸರ್ವತ್ರಗಃ ಸರ್ವತ್ರ ವ್ಯಾಪ್ತನಾದಂತಹ ಸುಸ್ಥಿರಂ ಶಾಶ್ವತ ಒಂದೇ ರೀತಿ ಇರತಕ್ಕಂತಹ ಊರ್ಧ್ವ ಮೂಲ ಮತಶ್ಯಾಕಂ ಬಂತಲ್ಲ ಅದೆಲ್ಲ ಅಶ್ವತ್ಥವಾದರೆ ಪರಮಾತ್ಮ ಒಬ್ಬನೇ ಒಂದು ಯಾವ ಯಾವ ರೀತಿ ಇರ್ತಾನೆ ಸರ್ವಜ್ಞಂ ಎಲ್ಲವನ್ನೂ ತಿಳಿದವನು ಎಸ್ ಸರ್ವಜ್ಞ ಸರ್ವವಿತ್ ಇತ್ಯಾದಿಯಾಗಿ ಸರ್ವಂ ಜಾನಾತಿ ಇತಿ ಸರ್ವಜ್ಞ ಪ್ರತಿಬೋಧ ಮಾತ್ರ ಪ್ರತಿಬೋಧ ಅಂದರೆ ಜ್ಞಾನ ಪ್ರತಿಬೋಧ ಮಾತ್ರ ಜ್ಞಾನಮಯವಾದ ದೇಹ ಜ್ಞಾನಾನಂದಮಯವಾದ ದೇಹ ಪ್ರತಿಬೋಧ ಶಬ್ದದಿಂದ ಉಳಿದ ಎಲ್ಲ ಗುಣಗಳು ಕೂಡ ಉಪಲಕ್ಷಿತ ಜ್ಞಾನಾನಂದಮಯ ಶರೀರನಾದಂತಹ ಅಮಲಂ ಮನ ಅಂದರೆ ದೋಷ ಅಮಲಂ ಅಂದರೆ ನಿರ್ದೋಷನಾದಂತಹ ಅಚ್ಯುತೈ ಗುಣೈ ಪೂರ್ಣಂ ಅಚ್ಯುತೋ ಯೋ ಗುಣೈ ನಿತ್ಯಮೇವಾಖಿಲೈ ಪ್ರಚ್ಯುತೋ ಅಶೇಷ ದೋಷೈ ಸದಾ ಪೂರ್ತಿತಃ ಅದಕ್ಕೆ ಅಚ್ಯುತೈ ಗುಣೈ ಪೂರ್ಣಂ ಅಚ್ಯುತೈ ಗುಣೈ ಪೂರ್ಣಂ ಗುಣೈ ಪೂರ್ಣಂ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಎಂಥ ಗುಣಗಳಿಂದ ಪೂರ್ಣ ಅಂದರೆ ಅಚ್ಯುತೈ ಎಂದು ಚ್ಯುತವಾಗದೇ ಇರತಕ್ಕಂಥ ಭಾರಿ ಶ್ರೀಮಂತ ಪಾಪರಾದ ಗುಣ ಹೋಯ್ತು ಶ್ರೀಮಂತಿಗೆ ಹೊರಟೋಯ್ತು ದೇವ್ರ ಗುಣ ಹಾಗಾದ್ರೆ ಎಂದು ಚ್ಯುತವೇ ಆಗೋದಿಲ್ಲ ಅಂತ ಶ್ರೀಪತಿತ್ವಾದ ಎಲ್ಲ ಗುಣಗಳು ಕೂಡ ನಿತ್ಯ ವರದಿಂದ ಬಲ ಬಂದಿತ್ತು ಬರ ಹೋಯ್ತು ಬಲ ಹೋಯ್ತು ದೇವರಿಗೆ ಹೋಗೋದಿಲ್ಲ ಪರಾಶ್ಚ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ ಅದಕ್ಕೆ ಅಚ್ಯುತೈ ಗುಣೈ ಪೂರ್ಣೈ ಗುಣೈ ಪೂರ್ಣ ಅಚ್ಚು ಎಂದು ಚ್ಯುತವಾಗದಂತಹ ಗುಣಗಳಿಂದ ಪೂರ್ಣನಾದಂತಹ ಮತ್ತಿದೆಲ್ಲ ಸರಿ ನಮಗೇನ್ ಮಾಡ್ತಾನೆ ಅಂದರೆ ವಿಶ್ವೋತ್ಪತ್ತಿ ಲಯ ಸ್ಥಿತಿ ಪ್ರಭಿತಿ ಸನ್ಮೋಕ್ಷೇ ಪರಂ ಕಾರಣಂ ಜನ್ಮಾದ್ಯಶ್ಚಯತಃ ವಿಶ್ವ ವಿಶ್ವದ ಉತ್ಪತ್ತಿ ಹುಟ್ಟು ಲಯ ಸಾವು ಸ್ಥಿತಿ ಇರುವಿಕೆ ಪ್ರಭಿತಿ ಜ್ಞಾನ ಸನ್ಮೋಕ್ಷೆ ಮತ್ತು ಸಜ್ಜನರಿಗೆ ಮೋಕ್ಷ ಇವುಗಳನ್ನೆಲ್ಲ ಕೊಡೋದಕ್ಕೆ ಪರಂ ಕಾರಣ ಮುಖ್ಯ ಕಾರಣನಾಗಿರತಕ್ಕಂತಹ ಸೃಷ್ಟಿನ ಯಾರೋ ಮಾಡೋದಕ್ಕೆ ಕಾಣುತ್ತೆ ಮುಖ್ಯ ಕಾರಣ ಯಾರು ಅಂದರೆ ಪರಮಾತ್ಮನೇ ಅದಕ್ಕೆ ನಾರಾಯಣಾಮಲ ಕಾರಣ ಒಂದೇ ಕಾರಣ ಕಾರಣ ಪೂರ್ಣವರೇಣ್ಯ ಏನ ಶ್ರೇಷ್ಠ ಶ್ರೇಷ್ಠ ಅಪೂರ್ಣ ಅನೇಕ ಅರ್ಥಗಳಲ್ಲಿ ಪರಂ ಕಾರಣ ಮುಖ್ಯ ಕಾರಣವಾದಂತಹ ಮುಖ್ಯ ಕಾರಣ ಪರ ಕಾರಣ ಅಪರ ಕಾರಣ ಪರ ಕಾರಣ ಅಪರ ಕಾರಣದ ಸೆಕೆಂಡರಿ ಕಾಸ್ ಪರಂ ಕಾರಣ ಪ್ರೈಮರಿ ಕಾಸ್ ಅವರಿದ್ದವರು ಆಗ್ತಾನೇ ಇರಲಿಲ್ಲ ಆ ರೀತಿ ಪರಂ ಕಾರಣಂ ಓದ್ದ ಯಾವುದೋ ಕಾರಲ್ಲಿ ಯಾರೋ ಡ್ರಾಪ್ ಕೊಟ್ಟರು ಓದ್ದ ರ್ಯಾಂಕ್ ಬಂದು ಬಂದ ಈಗ ಕಾರ ಡ್ರಾಪ್ ಕೊಟ್ಟಿದ್ದು ರ್ಯಾಂಕ್ ಬಂದಿದ್ದಲ್ಲ ಅದು ಅದು ಓದಿದ್ದಕ್ಕೆ ರ್ಯಾಂಕ್ ಬಂದಿದ್ದು ಆದರೆ ಕಾರ್ ಕೊಟ್ಟು ಉಪಕಾರ ಮಾಡಿದ್ದ ಹೌದು ಆದರೆ ಓದಿದ್ದೇ ಪರ ಕಾರಣ ಓದಿದ್ದು ಪರ ಕಾರಣ ಉಳಿದೆಲ್ಲ ಪರ ಕಾರಣ ಅಲ್ಲ ಅದಕ್ಕೆ ದೇವರು ಪರ ಕಾರಣ ಆಗಿದ್ದಾನೆ ಪ್ರೇಷ್ಠಮ್ಮೆ ಮುಖ್ಯವಾಗಿ ನನಗೆ ಅತ್ಯಂತ ಪ್ರಿಯನಾದಂತಹ ಪ್ರೇಷ್ಠೋ ನರಾಮಸ್ಯ ಬಹುವ ತಸ್ಮಾತ್ ಪರ ಇಷ್ಟ ಪ್ರೇಷ್ಠ ತುಂಬ ಪ್ರಿಯನಾದಂತಹ ಆಚಾರ್ಯರಿಗೆ ಯಾರು ಅತ್ಯಂತ ಪ್ರಿಯ ದೇವರು ಅತ್ಯಂತ ಪ್ರಿಯ ನಮಗೆ ಬೇರೆ ಪ್ರಿಯ ಅದು ಕೊಡಲಿಕ್ಕೋದ್ರೆ ದೇವರು ಪ್ರಿಯ ನಾವು ಯಾವುದೋ ಪದಾರ್ಥ ಬೇಕು ನಮಗೆ ತಗೊಳಕ್ಕಾಗ್ತಾ ಇಲ್ಲ ದೇವರು ಕೊಡ್ತಾರೆ ಅದಕ್ಕೆ ದೇವರು ಪ್ರಿಯ ಅಷ್ಟೇ ಆದರೆ ಆಚಾರ್ಯ ದೇವರೇ ಪ್ರಿಯ ಗೊತ್ತಾಯ್ತು ನಮ್ಮ ಮೋಕ್ಷ ಪ್ರಿಯ ಮೋಕ್ಷ ಕೊಡ್ತಾ ಇದ್ದರೆ ದೇವ್ರ ಪ್ರಿಯ ಆದರೆ ಆಚಾರ್ಯರಿಗೆ ದೇವರು ಪ್ರಿಯ ದೇವರು ಕೊಡ್ತಾರೆ ಅಂತ ಮೋಕ್ಷ ಪ್ರಿಯ ಅಷ್ಟೇ ಇದು ಅರ್ಥ ಮಾಡ್ಕೊಂಡು ಊಟ ಬರ್ತಾವೆ ಊಟಕ್ಕೆ ಬರೋದು ಬೇರೆ ಒತ್ತಾಯ ಮಾಡಿದ್ರೆ ಊಟ ಮಾಡೋದು ಬೇರೆ ಗೊತ್ತಾಯ್ತಾ ಹೋಗೋದ್ರೆ ಹೋಗದೆ ಊಟ ಮಾಡೋದು ಬೇರೆ ಮಾಡೋದ್ರೆ ಮಾಡದೇ ಇರೋದು ಬೇರೆ ಬೇರೆ ಬಂದಿದ್ದೆ ಅಷ್ಟೇ ಬೇರೆ ಕೆಲಸ ಇರಲಿಲ್ಲ ಇಲ್ಲ ಮಾಡ್ಕೊಂಡು ಹೋಗ್ಬೇಕು ಅದು ಎಕ್ಸ್ಟ್ರಾ ಅದು ನೋಡಕ್ಕೆ ಬಂದಿದ್ದು ಮುಖ್ಯವಾದ ಕಾರಣ ವಿಶ್ವೋತ್ಪತ್ತಿ ಲಯ ಸ್ಥಿತಿ ಪ್ರವೃತ್ತಿ ಸನ್ಮೋಕ್ಷೇ ಪರಂ ಕಾರಣಂ ಪ್ರೇಷ್ಠಂ ಮೇ ಅತ್ಯಂತ ಪ್ರಿಯನಾದಂತಹ ಯಾವಾಗ ಸತತಂ ಪ್ರೇಷ್ಠಂ ಸಂಕಟ ಬಂದ ವೆಂಕಟರಮಣ ಅಲ್ಲ ಯಾವಾಗಲೂ ಅತ್ಯಂತ ಪ್ರಿಯನಾದಂತಹ ಅಂತ ಪ್ರಿಯಾತ್ ಪ್ರಿಯತಮಂ ಮತ್ತೆ ಇನ್ನೂ ಒತ್ತು ಹೇಳ್ತಾರೆ ಅದನ್ನೇನೆ ಪ್ರಿಯತಮ ಅಂದ್ರೇನು ಪ್ರಿಯ ಪ್ರಿಯತರ ಪ್ರಿಯತಮ ಸೂಪರ್ಲೇಟಿವ್ ಇನ್ನೂ ಸೂಪರ್ಲೇಟಿವ್ ಮಾಡ್ತಾರೆ ಪ್ರಿಯಾತ್ ಪ್ರಿಯತಮ ಪರಮ ಪ್ರಿಯವಾದ ವಸ್ತುವಿಗಿಂತ ಪ್ರಿಯತಮನಾದಂತಹ ಶ್ರೇಷ್ಠ ಶಬ್ದಕ್ಕೆ ಇನ್ನೊಂದು ರೀತಿ ವಿವರಣೆ ಮತ್ತು ನಿತ್ಯಂ ನಿತ್ಯಂ ಪ್ರೇಷ್ಠಂ ಮತ್ತೆ ಸತತಂ ಪ್ರೇಷ್ಠಂ ನಿತ್ಯಂ ಪ್ರಿಯಾತ್ ಪ್ರಿಯತಮಂ ಮತ್ತು ನಿತ್ಯಂ ನಿತ್ಯನಾಗಿರತಕ್ಕಂತಹ ಪರಮಾತ್ಮನನ್ನ ನಾವು ಸದಾ ಉಪಾಸ್ಮಹೆ ಸದಾ ಉಪಾಸನೆ ಮಾಡ್ತೇವೆ ನಿತ್ಯ ಸತತ ಸದಾ ಮೂರು ಪದ ಉಪಯೋಗಿಸಿದ್ದಾರೆ ಸತತ ಅಂದರೂ ಒಂದೇ ನಿತ್ಯ ಅಂದರೂ ಒಂದೇ ಸದಾ ಅಂದರೂ ಒಂದೇ ಯಾತಕ್ಕೆ ಕೊಡ್ತಾರೆ ಸ್ಟ್ರೆಸ್ ಕೊಡೋಕ್ಕೋಸ್ಕರವಾಗಿ ಆಚಾರ್ಯರು ಅಷ್ಟು ಒತ್ತಿ ಒತ್ತಿ ಹೇಳ್ತಾರೆ ದೇವರು ಅತ್ಯಂತ ನನಗೆ ಪ್ರಿಯ ಮೇ ಸತತಂ ಪ್ರೇಷ್ಠಂ ನಿತ್ಯಂ ಪ್ರಿಯಾತ್ ಪ್ರಿಯತಮವಿತ್ಯನ್ವಯ ವಿಷ್ಣು ವಿಧಿ ವಿಶೇಷ್ಯ ಅಧ್ಯಾಹಾರ ಯಾರಾತ ಅಂದರೆ ವಿಷ್ಣು ಅಂತ ಅರ್ಥ ಮೊದಲೇ ಇದರಲ್ಲೇ ಹೇಳ್ಬಿಟ್ಟಿದೆ ಪ್ರಾಣಾದಿ ನಿಶಿತ ಆರಂಭ ಅಂತ ಹೇಳಬೇಕಾದ್ರೆ ಹೇಳಿರೋದ್ರಿಂದ ಅದಕ್ಕಿಂತ ಲಿಂಕ್ ಇರೋದ್ರಿಂದ ಅಂತ ವಿಷ್ಣುವನ್ನು ಸದಾ ಉಪಾಸನೆ ಮಾಡ್ತೇವೆ ಅಂತ ಹೇಳಿದೆ ಅಚ್ಯುತ ಅಂದ್ರೆ ಏನು ಅಂದರೆ ಚ್ಯುತಿ ಯಾವುದರಿಂದ ಚ್ಯುತಿ ದೇಶತಃ ಚ್ಯುತಿ ಕಾಲತಃ ಚ್ಯುತಿ ದೇಶತ ಅಚ್ಯುತಿ ಇಲ್ಲ, ಕಾಲತಃ ಚ್ಯುತಿ ಇಲ್ಲ. ಅದಕ್ಕೆ ಅಚ್ಯುತ ಅಭ್ಯಾಸ. ದೇಶತ ದೇಶತಃ ಕಾಲತಃ ಗುಣತಃ ಮೂರು ರೀತಿಯಲ್ಲಿ ಚ್ಯುತಿ ಆಗಬಹುದು. ಆದರೆ ಯಾವ ರೀತಿಯಲ್ಲಿ ಚ್ಯುತಿ ಇಲ್ಲದೆ ಇರೋದ್ರಿಂದ ಅಚ್ಯುತವಾದ ಗುಣಗಳು ಅಂತ ಕರೆ. ಮಹಾಲಕ್ಷ್ಮಿಗೆ ಏನಿದೆ, ಗುಣತಃ ನ್ಯೂನತೆ ಇದೆ. ದೇಶತಃ ಕಾಲತಃ ಸಮವ್ಯಾಪ್ತಿ ಇದ್ರೂ ಕೂಡ ಇದಿಲ್ಲ. ಉಳಿದವರಿಗೆ ಬರೀ ಕಾಲತಃ ವ್ಯಾಪ್ತಿ ಅಷ್ಟೇ, ದೇಶತ ವ್ಯಾಪ್ತಿ ಕೂಡ ಇಲ್ಲ. ಪರಮಾತ್ಮನ ಮೂರು ಇರೋದ್ರಿಂದ ಅಚ್ಯುತೈಹಿ ಗುಣೈಹಿ ಅಂತ ಹೇಳಿ. ಚ್ಯುತಿ ಅಂದ್ರೆ ನಾಶ, ಕಡಿಮೆ ಅಲ್ಲ, ನಾಶನೇ ಆಗೋದು. ಚ್ಯುತಿ ಅಂದ್ರೆ ನಾಶ ಅಷ್ಟೇ. ಚ್ಯುತರಾದರು ಪದಚ್ಯುತಿ, ಪದಚ್ಯುತಿ ಪದ ಕೇಳಿರ್ತೀವಿ ಅದಂತ ಗೊತ್ತಲ್ಲ. ಪದಚ್ಯುತರಾದರು ಪದವಿಯನ್ನು ಕಳ್ಕೊಂಡ್ರು, ಕಡಿಮೆ ಆಗಲ್ಲ. ಅದು ದೇವರಷ್ಟು ಇಲ್ವಲ್ಲ, ದೇವರಷ್ಟು ಗುಣಗಳಿಲ್ಲ, ಅದರಿಂದಾಗೇನೆ ಅವ್ರಿಗೆ ಚ್ಯುತಿ ಬಂದಂತೆ. ಹೆಚ್ಚಿಲ್ಲದೆ ಇರೋದು ಒಂದು ಚ್ಯುತಿನೇ, ಲಷ್ಟ ಲಾಭ ಕಡಿಮೆ ಆದರೂ ಕೂಡ ಒಂಚೂರು ಚ್ಯುತಿನೇ. ಆ ಅರ್ಥದಲ್ಲಿ ಮಹಾಲಕ್ಷ್ಮಿ ಕೂಡ ಗುಣಪೂರ್ತಿತ್ವ, ನಾರಾಯಣ ಗುಣಪೂರ್ತಿತ್ವ ಅವರಿಗಿಲ್ಲ. ನಿರವಧಿಕ ಅಂದ್ರೆ ವಾಯುದೇವರ ಬಂದ ಅವರಿಗಿಂತ ಭಾರಿ ಜಾಸ್ತಿ ಇದ್ರು ಕೂಡ ದೇವರಿಗೆ ಅಷ್ಟಿಲ್ಲ. ಒಂದು ಒಂದು ಲಿಮಿಟ್ ಇಟ್ಕೊಂಡು ಹೇಳಬೇಕು. ದೇವರಿಗೆ ಮಾತ್ರ ಏನದು ಅನಂತ, ಅದಕ್ಕೆ ಅನಂತ ಅನಂತ ಕಲ್ಯಾಣ ಗುಣಪೂರ್ಣ ಅಂತ ಹೇಳ್ತೇವಲ್ಲ ಹಾಗೆ. ಏನ ಲಕ್ಷ್ಮೀ ದೇವಿಗೆ ಪರಮಾತ್ಮ ಅನಂತ ಗುಣ ಇದೆ, ಮಹಾಲಕ್ಷ್ಮಿಗೆ ಅನಂತ ಗುಣ ಇಲ್ಲ. ಅಲ್ಲೇ ಹೊರಟೋಯ್ತು. ಕ್ವಾಂಟಿಟೇಟಿವ್ಲಿ ಅನಂತ ಇಲ್ಲ, ಕ್ವಾಲಿಟೇಟಿವ್ಲಿ ಅನಂತ ಇಲ್ಲ. ಉದಾಹರಣೆಗೆ ಜ್ಞಾನ ಇದೆ ಅಂತ ತಿಳ್ಕೊಂಬ. ಮಹಾಲಕ್ಷ್ಮಿ ಎಲ್ಲ ಗೊತ್ತು, ತನ್ನ ವಿಷಯದಿಂದ ಎಲ್ಲರ ವಿಷಯ ಗೊತ್ತು. ದೇವ್ರ ವಿಷಯ ಪೂರ್ತಿ ಗೊತ್ತಿಲ್ಲ, ಜ್ಞಾನ ಕಡಿಮೆ ಆಯ್ತಲ್ಲ. ದೇವರಿಗೆ ತನ್ನ ಎಲ್ಲ ವಿಷಯನೂ ಗೊತ್ತು. ಅಲ್ಲಿ ವೆಚ್ಚ ಕಡೆ ಬಂದು ಹೋಯ್ತಾಗಲೇ ಬಲ ಲಕ್ಷ್ಮೀ ದೇವಿ ಎಲ್ಲರೂ ಎಂ ಕಾವಯೇ ತಮ್ಮ ತಮ್ಮಗ್ರಂ ಕೃಣೋಮಿ. ಆದ್ರೆ ದೇವರೊಳಗೆ ಹೇಳಬೇಕು, ಬಲಕ್ಕೆ ಮತ್ತೆ ಚ್ಯುತಿ ಬಂತು. ಈ ರೀತಿ ಯೋಚನೆ ಮಾಡಿದರೆ ಎಲ್ಲ ರೀತಿಯಲ್ಲೂ ಕೂಡ. ಆಮೇಲೆ ವಾಯುದೇವರಿಗೆ ಲಕ್ಷ್ಮೀರಾಜ್ ಇಬ್ಬರೊಳಗೆ ಹೇಳಬೇಕಾಯ್ತು, ಅಲ್ಲಿ ಜಾಸ್ತಿ ಆಯ್ತಾಗ. ರುದ್ರ ಇನ್ನೂ ಕಡಿಮೆ ಆಯ್ತು, ಬರ್ತಾ 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 ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಹೋದಂತೆ ಅವಾಗ ಏನಾಯ್ತು ಅಲ್ಲಿಗೆ ಚ್ಯುತಿತ್ವ ಬಂದಂತೆ. ದೇವರಿಗೆ ಅದು ಯಾವುದೂ ಇಲ್ಲ. ಎಸ್ಸೇ ತ್ರೇಂಡುಜಿತ ನಿವೇದ ವಚನೆ. ಈಗ ನೀವ್ಯಾರು ಇಷ್ಟೆಲ್ಲ ಹೇಳ್ಕೊತೀರಲ್ಲ ಭಾರಿ ಪ್ರಿಯ ದೇವರು ಹಾಗೆಲ್ಲ ಅಂತ ಕೇಳಿದ್ರೆ, ನಾವ್ಯಾರು ಅಂದ್ರೆ ಯಶ್ಯ ತ್ರೀಣಿ ಉದಿತಾನಿ ವೇದವಚನೆ ರೂಪಾಣಿ ದಿವ್ಯಾನಿ ಅನಂ ಭಟ್ ತದ್ದರ್ಶತಂ ಇತ್ಥಮೇವ ನಿಹಿತಂ ದೇವಸ್ಯ ಭರ್ಗಃ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ವಪುಃ ಬದ್ಧೋ ಯತ್ತು ತೃತೀಯಕಂ ಕೃತಮಿತಂ ಭಾಷ್ಯಂ ಹಿ ತೇನ ಪ್ರಭೌ. ತಾವ್ಯಾರು ಅಂಬುದನ್ನು ಹೇಳ್ತಾರೆ. ಯಶ್ಯ ಯಾರ ತ್ರೀಣಿ ರೂಪಾಣಿ ಮೂರು ರೂಪಗಳು ವೇದವಚನೆ ವೇದವಚನಗಳಲ್ಲಿ ವೇದವಾಕ್ಯಗಳಲ್ಲಿ ಉದಿತಾನಿ ಹೇಳಲ್ಪಟ್ಟಿವೆಯೋ. ಯಾರ ಮೂರು ರೂಪಗಳು ವೇದವಾಕ್ಯ ವೈಥ ಇತ್ಯಾದಿ ಸೂಕ್ತಗಳಲ್ಲಿ ಯಾರ ಮೂರು ವಚನಗಳು ಮೂರು ರೂಪಗಳು ಹೇಳಲ್ಪಟ್ಟಿವೆಯೋ. ಎಂಥ ರೂಪಗಳು? ದಿವ್ಯಾನಿ, ದಿವ್ಯವಾದ ಮೂರು ರೂಪಗಳು. ಸುಗ್ರೀವ ಕರ್ಣ ಇದ್ದಾರೆ, ಸುಗ್ರೀವ ರೂಪ ಶ್ರೇಷ್ಠ, ಕರ್ಣ ರೂಪ ಬರಿ ಭಜಿತ ಅಸರಾವೇಶ ಬಂದ್ಬಿಟ್ಟು. ದಿವ್ಯ ಬಂದರೆ ಅಸರಾವೇಶ ಶೂನ್ಯವಾದಂತಹ ಭರಿಭಕ್ತಿ ಮೊದಲ ಶುದ್ಧ ಭಾಗವತ ಧರ್ಮವನ್ನು ಎಂದೂ ಕಳ್ಕೊಳ್ಳದೇ ಇರತಕ್ಕಂತಹ ದಿವ್ಯ ಅಂದರೆ ಡಿವೈನ್. ಅವರ ದೇಹ ಕೂಡ ಏನದು ಸಾತ್ವಿಕ ಸಾತ್ವಸತ್ವ ಮಹಾತತ್ವವಾದ್ದರಿಂದ ದಿವ್ಯ ಅಂತ ಕರೀತಾರೆ. ಮತ್ತೆ ಅದಕ್ಕೆ ಇನ್ನೇನಿಲ್ಲ, ದ್ವಾತ್ರಿಂಶ ಲಕ್ಷಣ ಯುಕ್ತವಾದ್ದರಿಂದ ದಿವ್ಯ. ಅನೇಕ ಅರ್ಥ ದಿವ್ಯ ಶಬ್ದಕ್ಕೆ ಅನೇಕ ಅರ್ಥ. ದಿವ್ಯಾನಿ ಅಲಂ, ಎಷ್ಟು ದಿವ್ಯಾನಿ ಅಂದರೆ ಅಲಂ ದಿವ್ಯಾನಿ, ಅಲಂ ದಿವ್ಯಾನಿ ತುಂಬ ದಿವ್ಯವಾಗಿರತಕ್ಕಂತಹ ಮೂರು ರೂಪಗಳು ಉದಿತಾನಿ ಹೇಳಲ್ಪಟ್ಟಿವೆಯೋ. ಎಲ್ಲಿ ಅದು? ಬಟ್ ತದ್ದರ್ಶತ ಬಿತ್ತವೇವ ನಿಹಿತಂ. ಬಟ್ ತದ್ದರ್ಶತಂ ಬಳಿತಾ ತದ್ವಪುಷೇ ತಾಯಿ ದರ್ಶತಂ. ಆ ವಾಕ್ಯಗಳೆಲ್ಲ ಕೊಡ್ತದೆ. ಬಟ್ ಅಂದ್ರೆ ಬಲ, ಬಲಾತ್ಮಕಂ ಅಂತರ್ಥ. ದರ್ಶತಂ ಅಂದ್ರೆ ಏನು? ತತ್ ಬಟ್ ದರ್ಶತಂ, ತತ್ ಅಂದ್ರೆ ಆ ರೂಪವು, ಆ ವಾಯುದೇವರು ಬಟ್ ಬಲರೂಪರಾದವರು. ದರ್ಶತಂ ದರ್ಶೇರ ತತಂ ದರ್ಶತಂ, ದರ್ಶ ಅಂದ್ರೆ ಜ್ಞಾನ, ದರ್ಶ್ಯತ ಅಂದ್ರೆ ಜ್ಞಾನದಿಂದ ಸದಾ ಕೂಡಿರತಕ್ಕಂತಹ. ಅವ್ರಿಗೇನಿಲ್ಲ ಅಪ್ರೋಕ್ಷಣ ತಿರೋಧಾನ ಅಂತ ಅರ್ಜುನ ಆದರೆ ಅಪ್ರೋಕ್ಷಣ ತಿರೋಧಾನವಾಗಿ ಸಂಶಯ ಬಂದ್ಬಿಡುತ್ತೆ. ಇದು ತಿರೋಧಾನನೇ ಇಲ್ಲ, ಜ್ಞಾನದಿಂದ ತುಂಬಿದಂತಹ ಪೂರ್ಣ ಪ್ರಜ್ಞವಾದಂತಹ. ಇತ್ತಮೇವ ನಿಹಿತಂ, ಅಲ್ಲಿ ಟೀಕಾ ಸುಧಾರದಲ್ಲಿ ಬರೀತಾರೆ. ಇತ್ತಮೇವ ಅಂದರೆ ಮೂಲ ರೂಪವದೇವ, ಮೂಲ ರೂಪದಲ್ಲಿ ಹೇಗೆ ಜ್ಞಾನಾನಂದಾದಿ ಗುಣಗಳಿವೆ ಅವತಾರ ರೂಪದಲ್ಲೂ ಕೂಡ ಹಾಗೆ. ಬಿಡುದೇವತೆಗಳು ಏನಾಗುತ್ತೆ? ಅದೆಲ್ಲ ಶ್ರಾಸ ಆಗುತ್ತೆ ಅವ್ರಿಗಿಲ್ಲ. ವಿಶ್ವಪ್ಪೇವ ಅವತಾರೇಶು ಹರಿಭಿ ಅಪಗೃಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ. ತ್ರಿಶೋಪಿಯೇವ ಅವತಾರೇಶು, ಮೂರು ಅವತಾರಗಳಲ್ಲೂ ಕೂಡ ಸರ್ವಜ್ಞ ಸರ್ವಶಕ್ತಿ ಆಚಾರ, ಮೂರು ಅವತಾರಗಳು ಆರಿ. ಇದು ವಿಶೇಷ ಅಂಶ. ಬೇರೆ ದೇವತೆಗಳ ಅವತಾರ ರೂಪ ನಾವು ಪೂಜೆ ಮಾಡೋದಿಲ್ಲ, ಮೂಲ ರೂಪ ಅಷ್ಟೇ ಪೂಜೆ ಮಾಡೋದು. ಅಶ್ವತ್ಥಾಮಾದಿ ರೂಪ ದುರ್ವಾಸ ರೂಪ ಪೂಜೆ ಮಾಡೋದಿಲ್ಲ, ರುದ್ರದೇವರು ಪೂಜೆ ಮಾಡ್ತೇವೆ. ವಾಯುದೇವರಿಗೆ ಅವತಾರ ರೂಪ ಪೂಜೆ ಮಾಡ್ತೇವೆ, ಮೂಲ ರೂಪ ಕಡಿಮೆ. ಅದಕ್ಕೆ ಎರಡಕ್ಕೂ ವ್ಯತ್ಯಾಸ ಇಲ್ಲ, ಅದರಿಂದಾಗಿನೇ ಅವತಾರ ರೂಪ ಪೂಜೆ ಮಾಡ್ತಾರೆ ಅವ್ರು. ಹಾಗೆ ಅವತಾರ ರೂಪ ಭಾರಿ ಕಡಿಮೆ ಆದ್ರಿಂದ ಮೂಲ ರೂಪ ಕಂಪೇರ್ ಮಾಡಿದರೆ ಅದು ಮೂಲ ರೂಪನೇ ಮಾಡಿಬಿಡ್ತಾರೆ. ಇದು ಡಿಫರೆನ್ಸ್ ಇರೋದಕ್ಕೆ ಕಾರಣ. ತುಂಬಾ ಜನ ಪ್ರಶ್ನೆ ಅದೇನೆ ವಾಯುದೇವರು 3 ರೂಪಾಯಿ ಪೂಜೆ ಮಾಡೋದಿಲ್ಲ ಅಂದ್ರೆ ಬಹಳ ಸುಲಭ. ಈ ಪಕ್ಕದಲ್ಲೇ ಮೂಲ ಹೆಡ್ ಆಫೀಸ್ ಇದ್ರೆ ಮಾಲಿಗಾಗಿ ಹೋಗ್ಬೇಕು. ಇವತ್ತು ಎಲ್ಲ ಬೆನಿಫಿಟ್ ಒಂದೇ ಕಡೆ ಆದ್ರೆ ನಮ್ಮ ಹೈಕೋರ್ಟ್ ಪೀಠ ಬೇಕು ಅಂತ ಕೇಳ್ತಾರೆ. ಆ ಟೈಪ್ ಎಲ್ಲೇ ಇದ್ರೆ ಮತ್ತೆ ಬೇರೆ ಕಡೆ ಹೋಗ್ಬೇಕು. ಶಾಪ ಇದೆ ಅಂತ ತಪ್ಪು ತಿಳ್ಕೊಂಡ್ರೆ ಜನಗಳು ಶಾಪ ಎಲ್ಲರೂ ದೇವರಿಗೆ ನಿತ್ಯ ಶಾಪ ಆಗ್ತಾರೆ ದೇವರಿಗೆ. ಅಲ್ಲ ಅಲ್ಲ ದೇವರಿಗೆ ಶಾಪ ತಟ್ಟತ್ತಾ ಎಲ್ಲರಿಗೂ ಜಾತಿ ಬಯಸ್ಕೊಳ್ಳೋ ದೇವರು ಎಲ್ಲರಿಗಿಂತ ಹೋಗ್ತಾನೆ. ಎಲ್ಲರೂ ದೇವ್ರು ಒಬ್ಬರು ಒಬ್ಬರು ದೇವರು ಎಲ್ಲರೂ ಬೈತಾರೆ. ಪಾಪ ಒಳ್ಳೆಯವರು ಬೈದ್ಬಿಡ್ತಾರೆ. ಬುರುಗುಬರಿಗಳನ್ನು ತೋರು ಕೂಡ ಕಾಲಿ ಹೊಂದ್ಬಿಟ್ರಲ್ಲ ಒಳ್ಳೆಯವರು ಕೆಟ್ಟವರು ಎಲ್ಲರೂ ದೇವರು ಬೈತಾರೆ. ಆದರೆ ದೇವರಿಗೆ ಏನಾರು ಆಗುತ್ತೆ ಅದರಿಂದ ಈ ಆಕಾಶಕ್ಕೆ ಎಷ್ಟು ಕೊಂಡೋಗಿದ್ರೆ ಏನಾಗುತ್ತೆ? ಎಲ್ಲರೂ ಸೇರಿ ಜಾಯಿಂಟ್ ಆಗಷ್ಟು ಏನಾಗೋದಿಲ್ಲ. ಅದರಿಂದ ಪರಮಾತ್ಮ ಬೈಯೋರು ದೊಡ್ಡದಲ್ಲ, ಏನಿಲ್ಲ, ಅದಕ್ಕೆ ಲೇಪ ಇಲ್ಲ. ಅದು ಬಾಯಿದೇವರು ಶಾಪ ಕೊಟ್ಟಿದ್ದು ಹೌದು, ಯಾರೋ ಶಾಪ ಕೊಟ್ಬಿಟ್ರು, ಅದು ಏನು ಎಫೆಕ್ಟ್ ಇಲ್ಲ. ಶಾಪ ಕೊಟ್ಟಿದ್ದು ಹೌದು, ಪುಟ್ಟೆ ಕಾಲು ಕೊಟ್ಟಿದ್ದು ಹೌದು ಅಷ್ಟೇ ಹೊರತು ಇವ್ರು ಎಫೆಕ್ಟ್ ಇಲ್ಲ. ಅದು ಉಳಿದವರು ಶಾಪ ಎಫೆಕ್ಟ್ ಆಗುತ್ತೆ. ವಾಯುದೇವರಿಗೆ ಶಾಪ ಕೊಡೋ ದೇವರು ಲಕ್ಷ್ಮೀ ರಾಜರು ಕೊಟ್ಟರೆ ಅಫೆಕ್ಟ್ ಆಗುತ್ತೆ. ಅವ್ರು ಕೊಡೋದಿಲ್ಲ, ಯಾಕೆ ಕೊಡೋ ಕೆಲಸ ಮಾಡೋದಿಲ್ಲ, ಉಳಿದವ್ರು ಕೊಟ್ಟರೆ ಕೆಲಸ ಮಾಡೋದಿಲ್ಲ. ಹೀಗಾಗಿ ಅವ್ರಿಗೆ ಆ ಯೋಚನೆ ಸರಿತೆ. ಕೆಲವು ತಪ್ಪು ತಿಳ್ಕೊಂಡು ಕೊಟ್ಟರು ಅಫೆಕ್ಟ್ ಆಗುತ್ತೆ, ತಪ್ಪು ತಿಳ್ಕೊಂಡು ಕೊಟ್ಟರು ಆಗಲ್ಲ. ಯಾಕೆ ಕೆಳಗಿದವ್ರು ಎಲ್ಲ ಕೂಡ ಇವತ್ತು ಸುಪೀರ್ ಆಫೀಸರ್ ಇದ್ದಾನೆ, ಕೆಲವು ಸಿಟ್ಟು ಬಂದು ಟ್ರಾನ್ಸ್ಫರ್ ಮಾಡಿ ಸಿಟ್ಟು ಬಂದ್ಬಿಟ್ಟು ಇದು ತಪ್ಪು ಮಾಡಿಲ್ಲ, ಬಟ್ ಅಫೆಕ್ಟ್ ಆಯಿತು, ನಿರ್ವಹಿಲ್ಲ ಅವ್ರು ಮಾಡಿದ್ದಕ್ಕೆ. ಆದ್ರೆ ಮೇಲವ್ರ ಆಫೀಸರ್ ಏನು ಮಾಡಿದ್ರು ಆಗದೆ, ತಪ್ಪು ಮಾಡಿದ್ರು ಕೊಳಕ್ಕೆ ಪರಿಶ್ರಮ ಮಾಡೋರು ಶಕ್ತಿ, ಕೆಳಗಿನವ್ರು ಇಲ್ಲ, ಅವ್ರು ತಪ್ಪು ಮಾಡೋದಿಲ್ಲಿ ಮತ್ತೆ ಅದಕ್ಕೆ ಅವ್ರಿಗೆ ಎಂದೂ ಹಾಸ ಇಲ್ಲ. ಎಲ್ಲಿದೆ ಕೃತಜ್ಞತೆ? ಇವತ್ತು ಕಲಿಕೆ ಅವತಾರ ಆಗಿಲ್ಲ, ಪೂಜೆ ಮಾಡ್ತೀವೋ ಇಲ್ಲ? ಅದೇ ರೀತಿ ವಾಯುದೇವ ರೂಪಗಳು ಯಾವಾಗ ವೇದ ವಚನದಲ್ಲಿ ಬಂದಿದ್ದರಿಂದ ಹೇಳಿದ್ನಲ್ಲ ಬೇರೆಯವರೆಲ್ಲೂ ಕೂಡ ಹಿಂದೆ ಅವತಾರವಾಗಿದ್ದು ಮುಂದೆ ಅವತಾರ ಮಾಡ್ತಾರೆ ಅಂತಿದೆಯಲ್ಲ. ಮುಂದೆ ಕಲಿಕೆ ಅವತಾರ ಆಗದೆ ಹೋದ್ರೆ ಸ್ತೋತ್ರ ಮಾಡ್ತಿಲ್ಲೇ ಈಗ. ಆ ರೀತಿ ಮಾಡ್ತಾ ಇದ್ರು. ಯಾವಾಗಲೂ ಅವತಾರ ರೂಪನೇ ಶ್ರೇಷ್ಠ ಪೂಜೆಗೆ, ಯಾಕೆ ಎಲ್ಲ ಸಿಗೋದ್ರಿಂದ ಅಲ್ಲೇನೆ. ಎಷ್ಟೇ ತ್ರಿಮಿರಿತಾನಿ ವೇದ ವಚನೆ ರೂಪಾಣಿ ದಿವ್ಯಾಂಜನಂ ಭಕ್ತರ್ಶತ ವಿತ್ತವೇವ ನಿಹಿತಂ ದೇವಶ್ಚ ಭರ್ಗೋ ಮಹತ್. ದೇವಶ್ಚ ಭರ್ಗ ಮಹತ್. ಇದೇನಿದು ದೇವರ ವೈಶಿಷ್ಟ್ಯ ಏನು ವಾಯುದೇವರದು ಅಂದ್ರೆ ದೇವಶ್ಯ ಭರ್ಗ, ಪರಮಾತ್ಮನ ಯಾವಾಗಲೂ ಜಾಣ ಮಾಡ್ತಕ್ಕಂಥ ರೂಪಗಳು. ಮಹತ್ ಮಹತ್ ಅಂದರೆ ವಾಯುದೇವರ ದೇವಶ್ಯ ಭರ್ಗ ಮಹತ್ ಭರ್ಗ, ಸದಾಕಾಲ ದೇವರನ್ನು ನೆನೆಸು ಹೃದಯದಲ್ಲಿ ಹೊತ್ತು ಆರಾಧನೆ ಮಾಡ್ತಕ್ಕಂಥ ರೂಪಗಳು. ಮೂಲ ರೂಪ ಹಾಗೆ ಅವತಾರ ರೂಪಗಳು ಹಾಗೆ ಇದೆ. ಮೂರು ಯಾವುದು ಅಂದರೆ ಪ್ರಥಮಕಂ ಮೊದಲನೇದು ವಾಯೋಹೋ ರಾಮವಚೋ ನಯಂ. ವಾಯೋಹೋ ಪ್ರಥಮಕಂ ರೂಪಂ, ವಾಯುದೇವರ ಮೊದಲ ರೂಪ ಅಂದರೆ ರಾಮವಚೋ ನಯಂ ಋತಸ್ಯ ಧೇನ ಅನಯಂತ ಸಶ್ರುತಃ. ರಾಮವಚೋ ನಯಂ ರಾಮದೇವರ ಮಾತನ್ನ ಸೀತಾಕೃತಿಗೆ ಮುಟ್ಟಿಸಿದಂತಹ ಹನುಮಂತ ರೂಪ ಅದು. ಹನುಮಂತ ಅದನ್ನ ಯಾಕೆ ಹೇಳಿದರು ಅಂದರೆ ಯಾರು ಮಾಡೋಕ್ಕಾಗದಿದ್ದ ಕೆಲಸ ಸಮುದ್ರ ಆಗಕ್ಕೆ ಬರ್ತಾ ಇಲ್ಲ ಯಾರಿಗೂ ಕೂಡ. ಯಾವಾಗಲೂ ಯಾವ್ದನ್ನು ಮೆನ್ಷನ್ ಮಾಡಬೇಕೋ SSLC ಶುರು ಮಾಡ್ತಾ ಹೋಗಿ ಮಾಡ್ಬೇಕೀಗ. ಇಲ್ಲಿ ಯಾವ್ದು ಮೆನ್ಷನ್ ಮಾಡ್ತಾರೆ ಕ್ವಾಲಿಫಿಕೇಶನ್, ಹೈಯೆಸ್ಟ್ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡ್ತಾರೆ. ಅದು ಹೈಯೆಸ್ಟ್ ಸಾಧನೆ ಯಾವುದು ಅಂದರೆ ರಾಮವಚೋ ನಯಂ. ಅದನ್ನೇ ವಾಯುಸ್ತುತಿಯಲ್ಲಿ ದಿವ್ಯಾದೇಶ ಪ್ರಣೀತಿ ಗೃಹಣಹರವರಾವಚರಕ್ಷೋ ವಿಘಾತಾದಿ ಆಸೇವೋದ್ಯದಯಾರ್ದ್ರಹ. ದಿವ್ಯಾದೇಶ ಪ್ರಣೀತಿ ಎಂಬುದೇ ರಾಮವಚೋ ನಯಂ. ಅದಕ್ಕೆ ಇನ್ನೊಂದು ಅರ್ಥ ರಾಮವಚೋ ನಯಂ, ರಾಮಸ್ಯ ವಚಃ ದೇವಿ ಪ್ರತಿ ನಯಂ. ರಾಮದೇವರ ಮಾತನ್ನ ಸೀತಾಕೃತಿ ಮುಟ್ಟಿಸಿದ್ದು, ಸೀತಾದೇವಿ ವಚನ ರಾಮಂ ಪ್ರತಿ ರಾಮದೇವರಿಗೆ ಮುಟ್ಟಿಸಿದ್ದು. ಈ ಕಡೆಯಿಂದ ಆ ಕಡೆ ಈಗ ಎರಡು ಕೂಡ ಒನ್ ಸೈಡೆಡ್ ಅಲ್ಲ. ಇಲ್ಲಿ ಹೋಗಿ ಅಂಗುಲಿ ಈಗ ಕೊಟ್ಟು ಅಲ್ಲಿ ಚೂಡ ಮಾಡಿ ಬಂದು ಇಲ್ಲಿ ಕೊಟ್ರು. ಅದು ಎರಡು ಕೆಲಸ ಮಾಡೋದಕ್ಕೆ ಯಾರಿಗೂ ಬರ್ತಿರಲಿಲ್ಲ. ರಾಮವಚೋ ನಯಂ ಇದು ಪ್ರಥಮಕಂ. ದ್ವಿತೀಯಂ ಒಪುಹು ಯಾವುದು, ಎರಡನೇ ರೂಪ ಯಾವುದು ಅಂದರೆ ಪೃಕ್ಷ. ಪೃಕ್ಷ ವೃಕ್ಷ ಪೃಕ್ತ ಅಂದರೆ ಪೃತನ, ಪೃತನ ಅಂದರೆ ಸೈನ್ಯ, ಕ್ಷ ಅಂದರೆ ನಾಶ ಮಾಡಿದ್ದು. ಕೃಷ್ಣನ ಅನಂತರ ಅತಿ ಹೆಚ್ಚು ದುಷ್ಟರನ್ನು ಕೊಂದಿದ್ದ ರೂಪ ಯಾವುದು ಅಂದರೆ ಭೀಮಸೇನದೇವ. 11 ಕ್ಷೋಣಿಲಿ 6 ಕ್ಷೋಣಿ ಕೊಂದಿದ್ದು ಭೀಮಸೇನ, ಪ್ಲಸ್ ಅರ್ಧ 6.5 ಕ್ಷೋಣಿ ಕೊಂದಿದ್ದು ಭೀಮಸೇನದೇವರು, ಪ್ಲಸ್ ಈ ಕೀಚಕಾರಿಗಳ ಸಮಾನ ಮಾಡಿದ್ದು ಭೀಮಸೇನದೇವರು. ಮತ್ತು ಇದಕ್ಕೆ ಹೋದಾಗ ಪದ್ಮತ್ರಯಂ ನೆರಳು ಉದ್ಧತ ರಕ್ಷಸಾನ ಸೌಗಂಧಿಕ ಪುಷ್ಪದಲ್ಲಕ್ಕೆ ಹೋದಾಗ ಪಂಚವರ್ಣ ಪುಷ್ಪದಲ್ಲಕ್ಕೆ ಹೋದ ಲಕ್ಷಗಟ್ಟಲೆ ರಾಕ್ಷಸರು ಕೊಂದಿತ್ತು, ಕೋಟಿಗಟ್ಟಲೆ ಕೊಂದಿತ್ತು. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಪೃಕ್ಷ ಅನ್ನೋ ಪದ ಗೊತ್ತಾಗುತ್ತೆ. ಅದರಲ್ಲಿ ಎಲ್ಲ ಸೇರ್ಕೊಂಡು ದುರ್ಯೋಧನಾದಿಗಳಿಂದ ಹಿಡಿದು ಸಾಮಾನ್ಯ ಸೈನಿಕರು ಎಲ್ಲ ಸೇರ್ಕೊಂಡು ಹೈಯೆಸ್ಟ್ ರನ್ ಮಾಡಿದವರು ಯಾರು ಅಂತ ಕೇಳಿದ್ರೆ ಹಾಗೋ ಹಾಗೆ ಹೈಯೆಸ್ಟ್ ರನ್ ಮಾಡಿದರೆ ಯಾರು ಅಂತ ಹೈಯೆಸ್ಟ್ ಕೊಂದವರು ಯಾರು ಅಂದರೆ ಇವರು ಪೃಕ್ಷ. ಎರಡಾಯಿತು, ರಾಮವಚೋನಯಂ ಒಂದು, ಪೃಕ್ಷ ಎರಡು. ಮಧ್ವೋ ಎತ್ತು ತೃತೀಯ ಕಂ ಕೃತಂ ಇದಂ, ಮೂರನೇದು ಯಾವುದು ಇದಂ, ಈ ರೂಪ ಇದೆಯಲ್ಲ ಮಧ್ವ ಮೂರನೇ ಇದೆ. ಮತ್ತು ಮೂರು ಕೆಲಸ ಆಗಿದೆ. ಇದೇನಿದು, ಇದೇನು ಮಾಡ್ತೇವೆ ಅಂದರೆ ಭಾಷ್ಯಂಬಿ ತೇನ ಪ್ರಭು, ಭಾಷ್ಯ ಬರೀತು ಅಜ್ಞಾಮನ್ನೇರ ಧಾರ್ಯಾಂ. ಮೂರು ಕಮ್ಮಿ ಅಜ್ಞಾಮನ್ನೇರ ಧಾರ್ಯಾಂ ರಾಮವಚೋನೆ ಎಂಬುದು ಆಜ್ಞೆ ಪುರುಕ್ಷ. ಇಲ್ಲಿ ಭಾಷ್ಯಂ ಭಾಷ್ಯಕರಣ ಮಾಡಿ ಭಾಷ್ಯ ಅಲ್ಲಿ ಅಜ್ಞಾಮನ್ನೇರ ಧಾರ್ಯಾಂ ಇದೆಯಲ್ಲ ಬ್ರಹ್ಮಸೂತ್ರ ಭಾಷ್ಯಕ್ಕೊಂದೇ ಕಂಡ ಕಾಣತ್ವ ಸ್ತುತಿಯಲ್ಲಿ. ಬಟ್ ಎಲ್ಲವೂ ಕೂಡ ಏನವು, ಎಲ್ಲ ಭಾಷೆಗಳು ಕೂಡ ಅಜ್ಞಾಮನ್ಯರ ಧಾರ್ಯ. ಉಳಿದವರು ಮಾಡಕ್ಕೆ ಬರ್ತಿದ್ದಿದ್ರೆ ಆಚಾರ್ಯ ಬ್ರಹ್ಮಸೂತ್ರಕ್ಕೊಂದು ಭಾಷೆ ಬರ್ಬಿಟ್ಬಿಡ್ತಿದ್ರು, ಉಪನಿಷತ್ ಭಾಷ್ಯನೂ ಅವರೇ ಬರೆದ್ರು, ಗೀತಾ ಭಾಷ್ಯನೂ ಅವರೇ ಬರೆದ್ರು, ಮತ್ತೆ ಋಗ್ಭಾಷ್ಯನೂ ಅವರೇ ಬರೆದ್ರು. ಅದಕ್ಕೆ ಅರ್ಥ ಏನು, ಯಾವ್ದು ಬೇರೆ ಯಾವ್ದ್ರಲ್ಲಿ ಯಾವ್ದು ಮಾಡೋಕ್ಕೂ ಬೇರೆಯವರು ಬರೋದಿಲ್ಲ ಅಂತ ಅರ್ಥ. ಆಗ ಎಲ್ಲವೂ ಕೂಡ ಅಜ್ಞಾಮನ್ಯರ ಧಾರ್ಯಂ ಭಾಷ್ಯಂಬಿ ತೇನ ಪ್ರಭು. ಇಷ್ಟು ಬರೆದ್ರೆ ಯಾತಕ್ಕೆ ಬರೆದ್ರಿ ಅಂತ ಕೇಳಿದರೆ, ತೇನ ಪ್ರಭು, ತೇನ ಈ ರೂಪದಿಂದ ಮಾಡಲ್ಪಟ್ಟಿತು, ಪ್ರಭು ಭಾಷ್ಯಂ ಕೃತಂ, ಪ್ರಭು ಅಂದರೆ ಸ್ವಾಮಿ, ಅದು ಅರ್ಪಣೆ ಮಾಡೋಕ್ಕೋಸ್ಕರ ಬರೆದಿದ್ದು ಅಂತ ಹೇಳ್ತಾರೆ. ಪ್ರಭು ಕೃಷ್ಣ, ಕೃಷ್ಣೇ ಅರ್ಪಣಂ, ಕೃಷ್ಣಾರ್ಪಣಂ ಬಿದ್ದ ಹೇಗೋ, ಪ್ರಭು ಪ್ರಭುವಾದ ಆತನ ಸಮರ್ಪಣೆ ಮಾಡೋದಕ್ಕೋಸ್ಕರ ಬರೆದಿದ್ದು. ಅಲ್ಲಿ ರಾಮದೇವರು ಮಾತನಾಡಿಸಿದ್ದು ಆತನ ಪ್ರೀತಿಗೋಸ್ಕರ, ಸೈನ್ಯ ಸಂಹಾರ ಮಾಡಿದ್ದು ಪ್ರೀತಿಗೋಸ್ಕರ, ಭಾಷ್ಯ ರಚನೆ ಮಾಡಿದ್ದು ಪ್ರೀತಿಗೋಸ್ಕರ. ಆದ್ದರಿಂದ ಮೂರು ಕೂಡ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವರೂಪ ಅಂತ ಹೇಳಿದಾರಲ್ಲ, ಅಷ್ಟೇಳಿ ಅವನು ಪ್ರಶ್ನೆ ಬಂತು, ಇದಕ್ಕೆಲ್ಲ ಏನು ಆಧಾರ ಅಂದರೆ ವಡಿತ್ತ ಅಂತ ಹೇಳಿದೆ. ವಡಿತ ಸೂಕ್ತದಲ್ಲಿ ಅದು ಬಂದಿದೆ ಅಂತ ನಿಮ್ಗೆ ಯಾರು ಹೇಳಿದರು? ಅದು ಕೋಟ್ ಮಾಡ್ತಾರೆ, ಎರಡು ಗ್ರಂಥ ಕೋಟ್ ಮಾಡ್ತಾರೆ. ವಡಿತ ಸೂಕ್ತವನ್ನು ಅಗ್ನಿಪರ ಅಂತ ಅರ್ಥ ಮಾಡಿದವರು ಇದ್ದಾರೆ. ಸಾಯಣ ಭಾಷ್ಯದಲ್ಲಿ ವಡಿತ ಅಂತ ಪದ ಇದೆ, ಮಧ್ವಾನ ಪದ ಎಲ್ಲ ಇದೆ, ಅದನ್ನೆಲ್ಲ ಯಾವುದಕ್ಕೆ ಶಿಫ್ಟ್ ಮಾಡಿಬಿಡ್ತಾರೆ ಅವರು, ಇದೆಲ್ಲ ಅಗ್ನಿವಾಚಕ ಅಂತೇಳಿ ಅಗ್ನಿ ಅರ್ಥ ಪದ ಅರ್ಥ ಮಾಡಿಬಿಡ್ತಾರೆ. ಅದಕ್ಕೆ ಸರಿ ಮಾಡಿದ್ದೀರಿ, ನೀವು ವಾಯುಪರ ಮಾಡ್ತೀರಿ, ನಂಬೋದು ಹೇಗೆ, ನಿಮ್ಮ ಪರ ಇದು ಅವ್ರ ಪರ ಅಂತ ಯಾಕೆ ಹೇಳಬಾರ್ದು ಅಂದರೆ ಆಧಾರ ಕೊಡ್ತಾರೆ. ಆಧಾರ ಕೊಟ್ಟು ಹೇಳ್ತಿದ್ದೆ, ಅವ್ರು ಸುಮ್ಮನೆ ಹೇಳಿದ್ದಾರೆ. ಎವಿಡೆನ್ಸ್ ಕೊಟ್ಟು ಹೇಳಿದ್ರೆ ಸುಮ್ಮನೆ ಮಾತಾಡೋದು ಬೇರೆ, ಸುಮ್ಮನೆ ಮಾತಾಡಿದ್ರೆ ಏನದಕ್ಕೆ ಬೆಲೆ ಇಲ್ಲ, ಆಧಾರ ಕೊಟ್ಟು ಮಾತಾಡಬೇಕು. ಅದು ತಲೆ ಸೋಚಿದ ಅರ್ಥ ಬರೋದು ಅಷ್ಟೇ. ಇಲ್ಲಿ ನೋಡಿ, ಇತೀಚ ಅಂತ ಒಂದು ಗ್ರಂಥ, ಇನ್ನೊಂದು ಗ್ರಂಥ, ಇವು ಯಾವುದು ಯಾವುದು ಅಂತ ಆಚಾರ ಹೇಳಿಲ್ಲ. ತಿರುಕುಪಟ್ಟಿದ ಆಚಾರ ಹೇಳ್ತಾರೆ ಯಾವುದು ಅಂತೇಳಿ, ಎರಡನ್ನೂ ಕೂಡ. ಯಾಕಂದ್ರೆ ಅವ್ರು ಕಣ್ಣಾರೆ ಕಂಡವ್ರು, ಆಗ ಆಚಾರ ಹೇಳಿದ್ರು ಅದು ಇಲ್ಲಿ ತೋರಿಸ್ಬಿಡ್ತಾರೆ. ಅಂದ್ರೆ ಆ ಕಾಲದ ಗ್ರಂಥಗಳು ಇದ್ದಿದ್ದೆಲ್ಲ ಪ್ರೂವ್ ಆಯ್ತು. ಅದರಿಂದ ಹನು ಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿ ಶಬ್ದಿತ ರಾಮಶ್ಯ ಹೃತ ರೂಪಸ್ಯ ವಾಚಸ್ತೆ ರಾಣಯಂತ ಹಿ ಭೃತಮೋ ಭೀಮ ಇತ್ಯುಕ್ತೋ ವಾಚೋ ಮಾ ಮಾತರ ಸ್ಮೃತಃ ಋಗಾದ್ಯಾ ಇತಿಹಾಸಸ್ಯ ಪುರಾಣಂ ಪಂಚರಾತ್ರಕಂ ಪ್ರೋಕ್ತಾ ಸಪ್ತ ಶಿವಾಸ್ತತ್ರ ಶಯೋ ಭೀಮಸ್ತತ ಸ್ಮೃತಃ ಮಧ್ವಿತ್ಯಾನಂದ ಉದ್ದಿಷ್ಟೋ ವೇತಿ ತೀರ್ಥಮುದಾಹೃತಂ ಮಧ್ವ ಆನಂದತೀರ್ಥ ಸ್ಯಾತ್ ತೃತೀಯ ಮಾರುತಿ ತನು ಇತಿ ಸೂಕ್ತಗತಂ ರೂಪತ್ರಯಮೇ ತನ್ಮಹಾತ್ಮನಃ ಯೋ ವೇದ ವೇದವಿತ್ ಸ್ಯಾತ್ ತತ್ವವಿತ್ ತತ್ಪ್ರಸಾದತಃ. ಇದಿಷ್ಟು ಒಂದು ಪ್ರಮಾಣ ವಾಕ್ಯ. ಇನ್ನೊಂದು, ಸಾಧಕೋ ರಾಮಕಾರ್ಯಾಣಾಂ ತತ್ಸಮೀಪ ಗತ ಸದಾ ಹನುಮಾನ್ ಪ್ರಥಮೋ ಜ್ಞೇಯೋ ಭೀಮಸ್ತು ಬಹುಭಕ್ತಿತೋ ಕೃತನಾಕ್ಷಯಕಾರೀ ಚ ದ್ವಿತೀಯಸ್ತು ತೃತೀಯಕಃ ಗುಣಪ್ರಜ್ಞಸ್ತಥಾನಂದತೀರ್ಥನಾಮ ಪ್ರಕೀರ್ತಿತಃ ದಶೇತಿ ಸರ್ವಮುದ್ದಿಷ್ಟಂ ಸರ್ವಂ ಪೂರ್ಣಮಿಹೋಚ್ಯತೆ ಪ್ರಜ್ಞಾಪ್ರಮತಿರುದ್ದಿಷ್ಟ ಗುಣಪ್ರಜ್ಞಸ್ತತಃ ಸ್ಮೃತಃ ಆಸಮಂತಾಪ್ರತಿತ್ವೇತು ಗೂಢಂ ಕಲಿಯುಗೇ ಹರಿಂ ಅಸತ್ಯಮ ಪ್ರತಿಷ್ಠಂತು ಜಗದೇತದನೀಶ್ವರಂ ವದದ್ಭಿರ್ಗೂಹಿತಂ ಸಂತಂ ತೃತೀಯೋ ಅಸುರ್ಮಥಾಯತಿ ಹೇರ ವಿಷ್ಣೋರ್ಹಿ ಸರ್ವರ್ಪಾಖ್ಯಾನ್ ಗುಣಾನ್ ಅಜ್ಞಾಶಿಶು ಪರನಾಪರಾನ್ ಈಶಾನಾಸ ಸೂರಯಶ್ಚ ನಿಗೂಢ ನಿರ್ಗುಣೋಕ್ತಿಭಿಃ ತ್ರೇತಾಯಾಂ ದ್ವಾಪರೇ ಚೈವ ಕಲೌ ಚೈತೇ ಕ್ರಮತ್ರಯಃ ಏತೇಷಾಂ ಪರಮೋ ವಿಷ್ಣುಃ ಸರ್ವೇ ನೇತಾ ಸರ್ವೇಶ್ವರೇಶ್ವರಃ ಸ್ವಯಂ ತು ಬ್ರಹ್ಮ ಸಂಜ್ಞೋಸೌ ಪರಸ್ಮೈ ಬ್ರಹ್ಮಣೇ ನಮಃ ಇತಿ ಚ. ಇದಿಷ್ಟು ಕೂಡ ಎರಡು ವಾಕ್ಯ ಕೊಡ್ತಾರೆ, ಅದು ಅರ್ಥ ನಾಳೆ ನೋಡಿ. ವಿಷ್ಣು ಹೇಳಿಬಿಟ್ರೆ ಇಡೀ ಬೈರಿತ ಸೂತ್ರದ ಅರ್ಥ ಬಂದಂತೆ ಆಗುತ್ತೆ. ಯಾವ ಮತಿ ಏನೇನು ಅರ್ಥ ಬಂದು ಎಲ್ಲ ತೋರಿಸ್ತಾರೆ ಪ್ರಭುತ್ವ ಸ್ವಾಮಿಗಳು, ಎಲ್ಲ ವ್ಯಾಖ್ಯಾನಕಾರರೆಲ್ಲ ಬಡಿತಾ ಸೂಕ್ತದ ಅರ್ಥ ಇದ್ರಲ್ಲಿ ಹೇಗೆ ಬಂತು ಅನ್ನೋದನ್ನು ಒಂದೊಂದು ಮ್ಯಾಚ್ ಮಾಡಿ ತೋರಿಸ್ತಾರೆ. ಹ್ಞೂ, ಅದರಲ್ಲಿ ಬಡಿತಾ ಸೂಕ್ತ ಅರ್ಥನೂ ಆಗುತ್ತೆ. ನಾಳೆ ನಾಡಿದ್ದರೆ ಎರಡು ದಿವಸದಲ್ಲಿ ಅದು ಮುಗಿದೋಗುತ್ತೆ, ಬಡಿತಾ ಸೂಕ್ತದ ಅರ್ಥ. ಆಮೇಲೆ ರೈತರೇ